ನಮಸ್ಕಾರ. ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿವಾರ ಹೊಸ ಜ್ಞಾನ. ಕಳೆದ 15 ದಿನಗಳಲ್ಲಿ ವಿವಿಧ ವಿಜ್ಞಾನ ಪತ್ರಿಕೆಗಳು ಪ್ರಕಟಿಸಿದ ಪ್ರಬಂಧಗಳಿಂದ ಕೆಲವು ಆಸಕ್ತಿಯುತವಾದುದನ್ನು ಆಯ್ದು ಅವುಗಳ ಸಾರಾಂಶವನ್ನು ನಿಮಗೆ ನಾವಿಲ್ಲಿ ಕೇಳಿಸುತ್ತಿದ್ದೇವೆ. ಸಂಪುಟ 2, ಸಂಚಿಕೆ 3, ಸೆಪ್ಟೆಂಬರ್ 23, 2018. ಇಂದಿನ ಸಂಚಿಕೆಯಲ್ಲಿ ನೀವು ಕೇಳಲಿದ್ದೀರಿ: ರೆಕ್ಕೆ ಬಡಿಯುತ್ತ ಹಾರುವ ರೋಬೋ, ಮಂಗನನ್ನು ಅಣಕಿಸುವುದೇಕೆ, ರೋಲರ್ ಕೋಸ್ಟರ್ ಚಿಕಿತ್ಸೆ, ತುಂತುರು ಸುದ್ದಿಗಳು ಹಾಗೂ ಅಜ್ಜನ ಪುಟ, ಬೀಗಲ್ ಸಾಹಸಯಾನ. ರೆಕ್ಕೆ ಬಡಿಯುತ್ತ ಹಾರುವ ರೋಬೋ. ಕೇಳಿದ್ರಲ್ಲ ಮಕ್ಕಳು ಹಾಡಿದ ಹಾಡು. ವರಕವಿ ಬೇಂದ್ರೆಯವರು ಈ ಹಾಡಿನಲ್ಲಿ ಪಟಪಟನೆ ರೆಕ್ಕೆ ಬಡಿಯುತ್ತಾ ಹೂವಿಂದ ಹೂವಿಗೆ ಹಾರುವ ಚಿಟ್ಟೆಯ ಬಗ್ಗೆ ಅಚ್ಚರಿಯನ್ನ ವ್ಯಕ್ತಪಡಿಸಿದ್ದಾರೆ. ಅವರದ ಇನ್ನೊಂದು ಕವನವೂ ಇದೆ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಅದರಲ್ಲಿಯೂ ಅಷ್ಟೇ, ಆಕಾಶದಲ್ಲಿ ಸರಾಗವಾಗಿ ಮೇಲೆ ಕೆಳಗೆ ಹಾರುವ ಹಕ್ಕಿಗಳ ಬಗ್ಗೆ ಕವಿ ಬೆರಗುಗಣ್ಣಿನಿಂದ ನೋಡುತ್ತಾರೆ. ಅಂದ ಹಾಗೆ ತನ್ನನ್ನು ಬಿಟ್ಟು ಇಷ್ಟೊಂದು ಜೀವಿಗಳು ಹರಡುವ ಬಗ್ಗೆ ಮನುಷ್ಯನಿಗೆ ಅಸೂಯೆ ಇರಬೇಕು. ತಾನು ಹಾರದಿದ್ದರೂ ತನಗೆ ಹಾರಾಟದ ಅನುಭವ ನೀಡುವ ಯಂತ್ರಗಳನ್ನ ಅದಕ್ಕೆ ಅವನು ನಿರ್ಮಿಸಿಬಿಟ್ಟಿದ್ದಾನೆ ಎನ್ನಿಸುತ್ತದೆ. ವಿಮಾನ, ಹೆಲಿಕಾಪ್ಟರ್ಗಳು, ಡ್ರೋನುಗಳು, ಗಾಳಿಪಟ ಇವೆಲ್ಲವೂ ಅವನ ಬೆರಗಿನಿಂದಲೋ ಅಸೂಯೆಯದ್ದೋ ಫಲ. ದೊಡ್ಡದರಲ್ಲಿ ದೊಡ್ಡ ಹಕ್ಕಿಗಿಂತ 1000 ಪಟ್ಟು ದೊಡ್ಡದಾದ ವಿಮಾನವನ್ನು ಮನುಷ್ಯ ಹಾರಿಸಿಯಾಗಿದೆ. ಆದರೂ ಅವನಿಗೆ ಇನ್ನೂ ತೃಪ್ತಿ ಇಲ್ಲ. ಇನ್ನು ಹೊಸ ಹೊಸ ಹಾರುವ ಯಂತ್ರಗಳನ್ನು ನಿರ್ಮಿಸುವ ಪ್ರಯತ್ನಗಳನ್ನ ಮನುಷ್ಯ ನಡೆಸಿಯೇ ಇದ್ದಾನೆ. ಇದು ಇಂತಹದೊಂದು ಪುಟ್ಟ ಹಾರುವ ಯಂತ್ರದ ಬಗ್ಗೆ ಕಳೆದ ವಾರ ಸೈನ್ಸ್ ಪತ್ರಿಕೆ ವರದಿ ಮಾಡಿತ್ತು. ನೆದರ್ಲ್ಯಾಂಡಿನ ಡೆಲ್ಫ್ ವಿವಿಯ ಮೈಕ್ರೋ ಏರ್ ವೆಹಿಕಲ್ ಕಂಟ್ರೋಲ್ ಲ್ಯಾಬೊರೇಟರಿಯ ಮಾಟೆ ಕರಾಸೆಕ್ ಮತ್ತು ಸಂಗಡಿಗರು ಚಿಟ್ಟೆಯಂತೆಯೇ ಪಟಪಟನೆ ರೆಕ್ಕೆ ಬಡಿಯುತ್ತಾ ಹಾರುವ ರೋಬೋವೊಂದನ್ನು ಸೃಷ್ಟಿಸಿದ್ದಾರಂತೆ. ಅಷ್ಟೇ ಅಲ್ಲ, ಅದನ್ನು ಬಳಸಿ ಚಿಟ್ಟೆಗಳು ಹೇಗೆ ಹಾರುತ್ತವೆ ಎಂದೂ ಅವರು ವರದಿ ಮಾಡಿದ್ದಾರೆ. ಚಿಟ್ಟೆಗಳು ಹಾರುವುದು ಪಟಪಟನೆ ರೆಕ್ಕೆ ಬಡಿದಲ್ಲವೇ ಎಂದಿರಾ? ಹೌದು, ಹಾಗೆಯೇ. ವಿಶೇಷ ಎಂದರೆ ಇದುವರೆಗೂ ಮಾನವ ನಿರ್ಮಿಸಿರುವಂತಹ ವಿಮಾನಗಳು, ಡ್ರೋನುಗಳು ಹಾಗೂ ಹೆಲಿಕಾಪ್ಟರ್ಗಳಲ್ಲಿ ಹೀಗೆ ಪಟಪಟನೆ ಬಡಿಯುವ ರೆಕ್ಕೆಗಳು ಇಲ್ಲ. ವಿಮಾನಗಳಲ್ಲಿ ಚಪ್ಪರದಂತಹ ಅಲುಗಾಡದ ರೆಕ್ಕೆಗಳಿವೆ. ಹೆಲಿಕಾಪ್ಟರ್ ರೆಕ್ಕೆಗಳು ಮನೆಯಲ್ಲಿ ಸೂರಿಗೆ ನೇತು ಬಿಟ್ಟಿರುವ ಫ್ಯಾನುಗಳಂತಹ ಗಿರಿಗಿಟ್ಟಲೆಗಳು. ಇನ್ನು ಡ್ರೋನುಗಳಲ್ಲಿ ಕೆಲವದರಲ್ಲಿ ವಿಮಾನಗಳಂತೆ, ಕೆಲವದರಲ್ಲಿ ಹೆಲಿಕಾಪ್ಟರ್ಗಳಂತೆ, ಚಿಟ್ಟೆ ಪಕ್ಷಿಗಳಂತೆ ಪಟಪಟನೆ ರೆಕ್ಕೆ ಬಡಿದು ಹಾರುವ ಯಂತ್ರಗಳು ಇಲ್ಲವೇ ಇಲ್ಲ. ಕರಾಸೆಕ್ ಮತ್ತು ಸಂಗಡಿಗರು ಈಗ ನಿರ್ಮಿಸಿರುವ ಯಂತ್ರ ಇಂತಹದ್ದು. ಅದಷ್ಟೇ ಇದರ ವಿಶೇಷ ಅಲ್ಲ. ಹೀಗೆ ರೆಕ್ಕೆ ಬಡಿಯುವ ಪುಟ್ಟ ರೋಬೋ ಕೀಟಗಳು ಈ ಹಿಂದೆಯೂ ಸುದ್ದಿ ಮಾಡಿದ್ದವು. ಆದರೆ ಅವೆಲ್ಲವನ್ನು ಗಾಳಿಪಟದ ಹಾಗೆ ದಾರಕ್ಕೆ ಕಟ್ಟಿ ಕೈಯಲ್ಲಿ ರಿಮೋಟ್ ಹಿಡಿದು ನಿಯಂತ್ರಿಸಬೇಕಿತ್ತು. ಕರಾಸೆಕ್ರವರ ರೋಬೋ ಚಿಟ್ಟೆ ಹಾಗಲ್ಲ. ತನ್ನದೇ ಬ್ಯಾಟರಿ, ತನ್ನದೇ ಎಲೆಕ್ಟ್ರಾನಿಕ್ ಮಿದುಳು ಇರುವುದರಿಂದ ಯಾವ ಸೂತ್ರವೂ ಇಲ್ಲದೆ ಇದು ಸ್ವತಂತ್ರವಾಗಿ ಹಾರುತ್ತದೆ. ಮತ್ತು ಒಂದು ವಿಶೇಷ ಎಂದರೆ ಇದನ್ನು ಬಳಸಿಕೊಂಡು ಚಿಟ್ಟೆ ಕೀಟಗಳು ಅಷ್ಟು ಸರಾಗವಾಗಿ ಹೇಗೆ ಹಾರಬಲ್ಲವು ಎನ್ನುವುದನ್ನು ತಿಳಿಯಬಹುದು ಎನ್ನುತ್ತಾರೆ ಕರಾಸೆಕ್. ಹೌದು, ಚಿಟ್ಟೆ ನೊಣಗಳ ಹಾಗೆ ಹಾರುವುದು ಸುಲಭವಲ್ಲ. ಎಂದಾದರೂ ಸೊಳ್ಳೆ ನೊಣ ಹೊಡೆದಿದ್ದರೆ ಅಥವಾ ಚಿಟ್ಟೆ ಹಿಡಿಯಲು ಹೋಗಿದ್ದರೆ ಇದರ ಅನುಭವ ನಿಮಗೂ ಆಗಿರುತ್ತದೆ. ನೀವು ಕೈ ಬೀಸುತ್ತಿದ್ದಂತೆಯೇ ಪಟ್ಟನೆ ಪಲ್ಟಿ ಹೊಡೆದು ನೊಣ ಬೇರೊಂದು ದಿಕ್ಕಿಗೆ ಹಾರಿಬಿಡುತ್ತದೆ. ಹೀಗೆ ಕ್ಷಣ ಮಾತ್ರದಲ್ಲಿ ನೊಣ ಮಾಡುವ ಕಸರತ್ತನ್ನು ನಾವು ವಿಮಾನದಲ್ಲಿ ಮಾಡಬೇಕೆಂದರೆ ಪೈಲಟ್ಗಳಿಗೆ ಕಠಿಣ ತರಬೇತಿ ಬೇಕು. ದಸರಾ ಅಥವಾ ಗಣತಂತ್ರ ದಿನಗಳಂದು ವಿಮಾನಗಳ ಹಾರಾಟ ನೋಡಿರಬೇಕಲ್ಲ. ರೊಯ್ಯನ ಮೇಲೇರಿ ಪಲ್ಟಿ ಹೊಡೆದು ಬಾನಿನಲ್ಲಿ ಹೊಗೆಯ ಗಂಟೊಂದನ್ನು ಇವು ರೂಪಿಸುತ್ತವೆ. ಇವಕ್ಕೋ ಇದು ವರ್ಷಕ್ಕೊಂದು ಸಂಭ್ರಮ. ಆದರೆ ಇಂತಹ ಹಾರಾಟ ಚಿಟ್ಟೆಗಳಿಗೆ ನಿತ್ಯದ ವ್ಯಾಯಾಮ. ಅದು ಹೇಗೆ ಈ ಚಿಟ್ಟೆಗಳು ಥಟ್ಟನೆ ಎಡಕ್ಕೋ ಬಲಕ್ಕೋ ಅಥವಾ ಹಿಂದಕ್ಕೋ ಪಲ್ಟಿ ಹೊಡೆಯುತ್ತವೆ? ಇದನ್ನು ತಿಳಿದರೆ ಇನ್ನೂ ಸಮರ್ಥವಾದಂತಹ ವಿಮಾನ ಅಥವಾ ಹಾರುವ ರೋಬೋಗಳನ್ನು ಸೃಷ್ಟಿಸಬಹುದು ಅಲ್ಲವೇ? ಆದರೆ ಚಿಟ್ಟೆಗಳ ಮಿಂಚಿನ ಹಾರಾಟವನ್ನು ಗಮನಿಸುವುದು ಕಷ್ಟ. ಇದಕ್ಕಾಗಿ ಹೈಸ್ಪೀಡ್ ಕ್ಯಾಮೆರಾಗಳನ್ನು ಬಳಸಿ ಚಿತ್ರಗಳನ್ನು ತೆಗೆದು ಅವನ್ನು ನಿಧಾನವಾಗಿ ವೀಕ್ಷಿಸಿ ತಿಳಿಯುವ ಒಂದು ಮಾರ್ಗ ಇದೆ. ಇಲ್ಲವೇ ಇಂತಹ ರೋಬೋಗಳನ್ನು ತಯಾರಿಸಿ ಅವನ್ನು ದಾರದಲ್ಲಿ ಕಟ್ಟಿ ಹಿಡಿದು ಹೇಗೆ ಹಾರುತ್ತವೆ ಎಂದು ಗಮನಿಸುವುದು ಮತ್ತೊಂದು ವಿಧಾನ. ಕರಸಕ್ಕರೆ ಚಿಟ್ಟೆ ಇವೆಲ್ಲಕ್ಕಿಂತಲೂ ಭಿನ್ನ. ಇದಕ್ಕೆ ಎರಡು ಪಾಲಿಥೀನ್ ಹಾಳೆಗಳ ರೆಕ್ಕೆಗಳಿವೆ. ಬಾವಲಿಗಳ ರೆಕ್ಕೆಗಳಂತೆ ಇದುವೂ ರೆಕ್ಕೆಗಳನ್ನು ಮುಂದೆ ಚಾಚಿ ಮೇಲಕ್ಕೆ ಎದ್ದು ಮತ್ತು ಕೆಳಗೆ ಇಳಿಯುತ್ತಾ ಹಿಂದಕ್ಕೆ ಬಡಿದು ಗಾಳಿಯನ್ನು ತಳ್ಳುತ್ತದೆ. ಎಡದಲ್ಲಿ ಎರಡು, ಬಲದಲ್ಲಿ ಎರಡು ರೆಕ್ಕೆಗಳಿವೆ. ಇವೆಲ್ಲವನ್ನು ಪ್ರತ್ಯೇಕವಾಗಿ ಚಾಲಿಸಬಹುದು. ಹೀಗೆ ಒಂದೊಂದನ್ನೂ ನಿಯಂತ್ರಿಸಿ ಚಿಟ್ಟೆಯನ್ನು ಹಾರಿಸಬಲ್ಲುದು. ಇದು ನಿಜವಾದ ಚಿಟ್ಟೆಯಂತೆಯೇ ತಟಕ್ಕನೆ ಎಡಕ್ಕೆ ತಿರುಗಬಲ್ಲುದು, ನಿಂತಲ್ಲೇ ರೆಕ್ಕೆ ಬಿಡಿಯುತ್ತಾ ನಿಲ್ಲಬಲ್ಲುದು, ಮುಂದೆ ಥಟ್ಟನೆ ಹಾರಬಲ್ಲುದು, ಮುಂದೆ ಹಾರಿ ಪಟ್ಟನೆ ಪಲ್ಟಿ ಹೊಡೆದು ಹಿಂದಕ್ಕೆ ಮತ್ತೆ ಹಾರಬಲ್ಲುದು. ಹಾಗೆ ಒಂದು ವೃತ್ತವನ್ನು ಸುತ್ತಿ ಮರಳಿ ಯಾವ ದಿಕ್ಕಿನಲ್ಲಿತ್ತೋ ಆ ದಿಕ್ಕಿಗೆ ಹಾರಬಲ್ಲುದು. ಕರಾಸೆಕ್ ಈ ಚಿಟ್ಟೆ ರೋಬೋನಿಂದ ಇವೆಲ್ಲವನ್ನು ಮಾಡಿಸಿ ಹೈಸ್ಪೀಡ್ ವಿಡಿಯೋ ಚಿತ್ರಿಸಿದ್ದಾರೆ. ನಿಂತಲ್ಲೇ ಅಲ್ಲಾಡದೆ, ಬದಿಗೆ ವಾಲದೆ, ಮುಂದಕ್ಕೆ ಎಗರದೆ, ಹಿಂದಕ್ಕೆ ಜಾರದೆಯೇ ಚಿಟ್ಟೆಗಳು ಹಾರುತ್ತವಷ್ಟೇ. ಹಕ್ಕಿಗಳು ಇದನ್ನು ಮಾಡುತ್ತವೆ. ಆದರೆ ಹಕ್ಕಿಗಳಿಗೆ ವಾಲಾಟ ಎಗರಾಟವನ್ನು ನಿಯಂತ್ರಿಸಲು ಬಾಲದ ಪುಕ್ಕಗಳಿವೆ. ಚಿಟ್ಟೆಗಳಿಗೆ ಇದು ಇಲ್ಲ. ಹೀಗಾಗಿ ಈ ವಾಲಾಟ ಎಗರಾಟವನ್ನು ಚಿಟ್ಟೆಗಳು ಹೇಗೆ ನಿಭಾಯಿಸುತ್ತವೆ? ಇದು ಕುತೂಹಲದ ಪ್ರಶ್ನೆ. ಇದಕ್ಕಾಗಿ ಈ ಹಿಂದೆ ಹಲವರು ಹೈಸ್ಪೀಡ್ ಕ್ಯಾಮೆರಾ ಬಳಸಿ ಚಿಟ್ಟೆಗಳ ಹಾರಾಟದ ಚಿತ್ರಗಳನ್ನು ತೆಗೆದು ಪರೀಕ್ಷಿಸಿದ್ದರು. ಆದರೂ ಅದು ಹೇಗೆಂದು ಸ್ಪಷ್ಟವಾಗಿರಲಿಲ್ಲ. ಇದು ಅದರಿಂದ ಕಲಿತ ಪಾಠಗಳನ್ನು ಈ ರೋಬೋ ಚಿಟ್ಟೆಯ ಹಾರಾಟಕ್ಕೆ ಅಳವಡಿಸಿ ಗಮನಿಸಿದ್ದಾರೆ ಕರಾಸೆಕ್. ಹಾಗೆಯೇ ಹಣ್ಣಿನ ನೊಣದ ಹಾರಾಟಕ್ಕೂ ಇದಕ್ಕೂ ಏನಾದರೂ ಹೋಲಿಕೆ ಇದೆಯೇ ಎಂದು ಗಮನಿಸಿದ್ದಾರೆ. ಇದೆಲ್ಲದರ ಫಲ, ಇದ್ದ ಸ್ಥಳದಲ್ಲಿಯೇ ಹಾರುತ್ತಾ ನಿಂತ ಚಿಟ್ಟೆಗಳು ನೊಣಗಳು ತೊಟಕ್ಕನೆ ಒಲುವುದಕ್ಕೋ ದಿಕ್ಕು ಬದಲಿಸುವುದಕ್ಕೋ ವಿಮಾನಗಳಂತೆ ಹೆಚ್ಚಿನ ಬಲವನ್ನು ಪ್ರಯೋಗಿಸುವುದಿಲ್ಲವಂತೆ. ಆ ಕಡೆಗೆ ಮೊದಲು ಜಾರಿಬಿದ್ದು ನಂತರ ನೇರ ಆಗುವುದಕ್ಕೆ ಬಲ ಪ್ರಯೋಗಿಸುತ್ತವೆ ಎಂದು ಇವರು ಕಂಡುಕೊಂಡಿದ್ದಾರೆ. ಅರ್ಥಾತ್ ನಾವು ಚಿಟ್ಟೆ ಹಿಡಿಯಲು ಹೋದಾಗ ಅದು ಬಲಕ್ಕೋ ಎಡಕ್ಕೋ ಉದ್ದೇಶಪೂರ್ವಕವಾಗಿ ಹಾರುವುದಿಲ್ಲ. ಬದಲಿಗೆ ಯಾವ ದಿಕ್ಕಿಗೆ ಬೀಳುತ್ತದೆಯೋ ಅಲ್ಲಿಂದ ಸಾವರಿಸಿಕೊಂಡು ಎದ್ದು ಮತ್ತೆ ಮೊದಲಿನ ದಿಕ್ಕು ಹಿಡಿಯುತ್ತವೆ. ಅಲ್ಲ, ಈ ಪುಟ್ಟ ಚಿಟ್ಟೆಯನ್ನು ಅರ್ಥ ಮಾಡಿಕೊಳ್ಳುವುದು, ಅಣಕಿಸುವುದು ಎಷ್ಟು ಕಷ್ಟ ಅಲ್ಲವೇ? ಚುಟುಕು ಚುರುಮುರಿ. ಮಂಗನನ್ನು ಅಣಕಿಸುವುದೇಕೆ? ಇನ್ನೇನು ಅಕ್ಟೋಬರ್ ತಿಂಗಳು ಬಂತು, ನೋಬೆಲ್ ಪಾರಿತೋಷಕಗಳು ಪ್ರಕಟವಾಗುತ್ತವೆ, ಎಲ್ಲ ಕಡೆಯೂ ಸುದ್ದಿ ಮಾಡುತ್ತವೆ. ಆದರೆ ಅದೇ ರೀತಿ ಕಳೆದ ವಾರ ಮತ್ತೊಂದು ವಿಶ್ವ ಪ್ರಶಸ್ತಿ ಪ್ರಕಟವಾಯಿತು, ಇಗ್ನೋಬಲ್ ಎನ್ನುವ. ಇದು ಸೆಪ್ಟೆಂಬರ್ನಲ್ಲಿ ಪ್ರಕಟವಾಯಿತು. ದಿ ಜರ್ನಲ್ ಆಫ್ ಇರ್ರಿಪ್ರೊಡ್ಯೂಸಿಬಲ್ ರಿಸರ್ಚ್ ಎನ್ನುವ ಪತ್ರಿಕೆ ಕಳೆದ 27 ವರ್ಷಗಳಿಂದ ಈ ಪ್ರಶಸ್ತಿಯನ್ನು ಕೊಡುತ್ತಾ ಬಂದಿದೆ. ಭಾರತದ ಕೆಲವು ವಿಜ್ಞಾನಿಗಳಿಗೂ ಈ ಪ್ರಶಸ್ತಿ ದಕ್ಕಿದೆ ಎನ್ನಿ. ಆದರೆ ಇದರ ಬಗ್ಗೆ ಯಾರೂ ಜಂಬ ಕೊಚ್ಚಿಕೊಂಡು ಓಡಾಡುವುದಿಲ್ಲ, ಏಕೆಂದರೆ ಇದೊಂದು ಕುಹಕದ ತಮಾಷೆಯ ಪ್ರಶಸ್ತಿ. ಇಂತಹ ಸಂಶೋಧನೆ ಬೇಕಿರಲಿಲ್ಲ, ಮತ್ತೊಬ್ಬರು ಇದನ್ನು ಮಾಡಬೇಕೆ ಎಂದು ಕುಹಕದ ಪ್ರಶ್ನೆ ಕೇಳುವ ಪ್ರಶಸ್ತಿಗಳು ಇವು. ಪ್ರಪಂಚದಾದ್ಯಂತ ನಡೆಯುವ ಲಕ್ಷಾಂತರ ಸಂಶೋಧನೆಗಳಲ್ಲಿ ಕೆಲವೊಂದು ಹೀಗೂ ಇರುತ್ತವೆ, ಅವುಗಳಿಂದ ಯಾವುದೇ ಪ್ರಯೋಜನವಾಗಲಿ ಹೊಸ ಜ್ಞಾನವಾಗಲಿ ಯಾರಿಗೂ ಸಿಗುವುದಿಲ್ಲ. ಜೊತೆಗೆ ಅವು ಕೆಲವೊಮ್ಮೆ ಹಾಸ್ಯಾಸ್ಪದ ಎನಿಸುತ್ತದೆ. ಅಂತಹವುಗಳೇ ಇಗ್ನೋಬಲ್ ಪ್ರಶಸ್ತಿಗೆ ಅರ್ಹವು. ಕಳೆದ ವಾರ ಈ ಪ್ರಶಸ್ತಿಗಳನ್ನು ವಿತರಿಸಲಾಯಿತು. ಇವುಗಳಲ್ಲಿ ಎರಡು ಸಂಶೋಧನೆಗಳ ಸ್ಯಾಂಪಲ್ಲು ಇಲ್ಲಿವೆ. ಮಾನವಶಾಸ್ತ್ರ ಅಧ್ಯಯನದ ವಿಭಾಗದಲ್ಲಿ ಗೇಬ್ರಿಯಲಾ ಅಲಿನಿ ಸಾಸಿಯುಕ್ ಮತ್ತು ಸಂಗಡಿಗರಿಗೆ ಈ ಪ್ರಶಸ್ತಿ ದೊರೆತಿದೆ. ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಇವರು ಝೂನಲ್ಲಿ ಚಿಂಪಾಂಜಿಗಳನ್ನು ನೋಡಿದರಂತೆ, ಹಾಗೂ ಚಿಂಪಾಂಜಿಗಳನ್ನು ನೋಡುವ ಮನುಷ್ಯರನ್ನು ನೋಡಿದ್ದಾರೆ. ಆ ಮನುಷ್ಯರು ಚಿಂಪಾಂಜಿಗಳನ್ನು ಹೇಗೆ ಅಣಕಿಸುತ್ತಾರೆ ಎನ್ನುವ ಬಗ್ಗೆ ಇವರ ಸಂಶೋಧನೆ ಇತ್ತು. ಆ ಕಾರಣವಾಗಿ ಇವರಿಗೆ ಪ್ರಶಸ್ತಿ ದೊರೆತಿದೆ. ಚಿಂಪಾಂಜಿಗಳನ್ನು ಅಣಕಿಸುವುದೇ ಎಂದಿರಾ? ವಾಸ್ತವವಾಗಿ ಇವರು ಅಣಕಿಸುವ ಪ್ರವೃತ್ತಿ ಏಕಿದೆ, ಅದರ ಪ್ರಯೋಜನವೇನು ಎನ್ನುವ ಬಗ್ಗೆ ಸಂಶೋಧನೆಗಳನ್ನು ನಡೆಸುತ್ತಿರುವ ಮನಃಶಾಸ್ತ್ರಜ್ಞ. ಅಣಕಿಸುವುದು ಕೇವಲ ಅಪಹಾಸ್ಯ ಮಾಡುವುದಕ್ಕಲ್ಲ, ಅದೊಂದು ಸಂವಹನದ ರೀತಿ ಎನ್ನುವುದು ಕೆಲವು ಮನಃಶಾಸ್ತ್ರಜ್ಞರ ಅನಿಸಿಕೆ. ಅಣಕ ಮಾಡುವ ಮೂಲಕ ಸಮಾಜದ ಇತರೆ ಸದಸ್ಯರ ಜೊತೆಗೆ ಸಂಬಂಧಗಳನ್ನು ರೂಪಿಸುತ್ತೇವೆ ಎನ್ನುವುದು ಅವರ ತರ್ಕ. ಆದರೆ ಇನ್ನು ಕೆಲವರು ಇದನ್ನು ಒಪ್ಪುವುದಿಲ್ಲ. ಅಣಕಿಸುವುದಕ್ಕೆ ಅರ್ಥ ಇರಲೇಬೇಕಿಲ್ಲ ಎಂಬ ವಾದವೂ ಇದೆ. ಇದು ಯಾವುದು ನಿಜ ಎಂಬುದನ್ನು ತಿಳಿಯಲು ಸಾಸಿಯುಕ್ ಮತ್ತು ಸಂಗಡಿಗರು ಪ್ರಾಣಿ ಸಂಗ್ರಹಾಲಯದಲ್ಲಿ ಚಿಂಪಾಂಜಿ ಹಾಗೂ ಮನುಷ್ಯರು ಮುಖಾಮುಖಿಯಾದರೆ ಏನಾಗುತ್ತದೆ ಎಂದು ಗಮನಿಸಿದ್ದಾರೆ. ಮಂಗಗಳಿಗೆ ಮಾನವ ಎದುರಾದಾಗ ಮಂಗಗಳ ನಡವಳಿಕೆಯನ್ನು ಅನುಕರಿಸುತ್ತಾನಂತೆ. ಅಂದಹಾಗೆ ಇವರ ಮಟ್ಟಿಗೆ ಝೂಗೆ ಬಂದವರಲ್ಲಿ ಮಕ್ಕಳಿಗಿಂತಲೂ ಹಿರಿಯರೇ ಹೀಗೆ ಹೆಚ್ಚು ಅಣಕಿಸಿದರಂತೆ. ಹಿರಿಯರೆಲ್ಲರ ಅಣಕದ ಭಾವಗಳನ್ನು ಒಟ್ಟು ಮಾಡಿದಾಗ ಅದು ಚಿಂಪಾಂಜಿಗಳದಕ್ಕಿಂತಲೂ ಹೆಚ್ಚಿತ್ತು. ಚಿಂಪಾಂಜಿಗಳು ಕೇವಲ 14 ಭಾವಗಳನ್ನಷ್ಟೇ ಅಣಕಿಸಿದುವಂತೆ, ಆದರೆ ಮನುಷ್ಯರು ಅದಕ್ಕಿಂತಲೂ ತುಸು ಹೆಚ್ಚೇ ಅಣಕಿಸಿದರು ಎನ್ನುತ್ತಾರೆ ಸಾಸಿಯುಕ್. ಅಣಕಿಸುವುದರಿಂದ ಯಾವುದೇ ಲಾಭವಿಲ್ಲದಿದ್ದರೂ ಮನುಷ್ಯರು ಹಾಗೂ ಚಿಂಪಾಂಜಿಗಳು ಹೀಗೆ ಒಬ್ಬರೊಡನೊಬ್ಬರು ಸಂವಹಿಸಲು ಪ್ರಯತ್ನಿಸಿದ್ದಾರೆ ಎಂಬುದು ಇವರ ಅನಿಸಿಕೆ. ಏನಾದರೂ ಲಾಭವಿದ್ದರಷ್ಟೇ ನಾವು ಅಣಕಿಸುವುದನ್ನು ಕಲಿಯುವುದಿಲ್ಲ. ನಿಕಟವರ್ತಿಗಳಾಗಿದ್ದರೂ ಸಾಕು, ಗೊತ್ತಿಲ್ಲದೆಯೇ ಮಂಗಗಳನ್ನು ಅಣಕಿಸಲು ಆರಂಭಿಸಬಹುದು ಎನ್ನುವುದು ಇವರ ತೀರ್ಮಾನ. ಅರ್ಥವಾಯ್ತಲ್ಲ, ಕೆಲವರು ಮಂಗನಂತೆ ಆಡುವುದು ಯಾಕೆ ಎಂದು. ಅಲ್ಲ, ಇದು ನಮ್ಮನ್ನೇ ಅಣಕಿಸದಂತೆ ಇದೆ ಅಲ್ಲವೇ? ಇದಕ್ಕೆ ಇಗ್ನೋಬಲ್ ಸಿಕ್ಕಿದ್ದು ಅಚ್ಚರಿಯೇನಲ್ಲ. ಹಾ, ಹೀಗೆ ಕೀಟಲೆ ಮಾಡುವ ಪ್ರಶಸ್ತಿಯನ್ನು ಯಾರಾದರೂ ಸ್ವೀಕರಿಸುತ್ತಾರೆಯೇ ಎಂಬ ಕುತೂಹಲವೂ ನಿಮಗೆ ಇರಬೇಕು. ಗೇಬ್ರಿಯೆಲ್ಲ ಸ್ವತಃ ತಾವೇ ಸಮಾರಂಭಕ್ಕೆ ಹೋಗಿ ಖುಷಿಯಿಂದ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಆದರೆ ಆಗ ಅವರು ಪ್ರಶಸ್ತಿ ನೀಡುವವರನ್ನು ಅಣಕಿಸಿದರೋ ಅಥವಾ ಅವರು ಇವರನ್ನು ಅಣಕಿಸಿದರೋ ಗೊತ್ತಿಲ್ಲ. ರೋಲರ್ ಕೋಸ್ಟರ್ ಚಿಕಿತ್ಸೆ. ಇದು ಮತ್ತೊಂದು ಇಗ್ನೋಬಲ್ ಪ್ರಶಸ್ತಿ ಪಡೆದ ಸಂಶೋಧನೆ. ನಿಮಗೆ ರೋಲರ್ ಕೋಸ್ಟರ್ ರೈಡ್ ಅಂದ್ರೆ ಗೊತ್ತಿರಬೇಕಲ್ಲ. ದಸರಾ ವಸ್ತು ಪ್ರದರ್ಶನದಲ್ಲಿ ಸಾಮಾನ್ಯವಾಗಿ ಇಂಥದ್ದು ಒಂದು ಇದ್ದೇ ಇರುತ್ತದೆ. ಏರಿ ಇಳಿಯುವ ವಕ್ರ ಹಾದಿಯಲ್ಲಿ ನಾವು ಇದರಲ್ಲಿ ಕುಳಿತಾಗ ಸಾಗುತ್ತೇವೆ. ಪುಟ್ಟ ಗಾಡಿಯಲ್ಲಿ ಕುಳಿತು ಸೀಟಿಗೆ ಭದ್ರವಾಗಿ ಬೆಲ್ಟ್ ಕಟ್ಟಿಕೊಂಡು ನಾವು ಕುಳಿತುಕೊಳ್ಳಬೇಕು. ದಸರಾದಂತಹ ಸಂತೆ ವಸ್ತು ಪ್ರದರ್ಶನಗಳಲ್ಲಿ ಸ್ವಲ್ಪ ಪುಟ್ಟದಾಗಿರುತ್ತದೆ, ವಂಡರ್ಲಾದಲ್ಲಿ ಇನ್ನೂ ಸ್ವಲ್ಪ ದೊಡ್ಡದಾಗಿರಬಹುದು. ಇದರ ಅನುಭವ ನಿಮಗೂ ಆಗಿರುತ್ತದೆ. ಈ ಥ್ರಿಲ್ ಆಟವನ್ನು ಆಡಲು ಕೆಲವು ವೈದ್ಯರು ಕಿಡ್ನಿ ಸ್ಟೋನು ಅಥವಾ ಮೂತ್ರಪಿಂಡದ ಕಲ್ಲುಗಳನ್ನು ಅಲ್ಲಿ ಕಳಿಸಿದ್ದರಂತೆ. ಹೀಗೆ ಪ್ರಯೋಗ ಮಾಡಿದವರು ವಾಷಿಂಗ್ಟನ್ನಿನ ಮಾರ್ಕ್ ಮಿಷೆಲ್ ಮತ್ತು ಡೇವಿಡ್ ವಾರ್ಟಿಂಗರ್. ಇವರ ಉದ್ದೇಶ ಖಂಡಿತವಾಗಿಯೂ ಆಟದ ಜೊತೆಗೆ ಕೆಲಸವನ್ನು ಮಾಡುವುದಲ್ಲ. ರೋಲರ್ ಕೋಸ್ಟರ್ನಲ್ಲಿ ಮೂತ್ರಪಿಂಡದಲ್ಲಿ ಕಲ್ಲಿರುವಂತಹ ರೋಗಿಗಳು ಪಯಣಿಸಿದರೆ ಕಲ್ಲಿಗೇನಾಗಬಹುದು ಎನ್ನುವ ಕುತೂಹಲವಂತೆ. ಅಲ್ಲ, ರೋಲರ್ ಕೋಸ್ಟರ್ನಲ್ಲಿ ಹೋದರೆ ಕೆಲವರಿಗೆ ಹೃದಯವೇ ಬಾಯಿಗೆ ಬಂದಂತೆ ಆಗುತ್ತೆ, ಇನ್ನು ಮೂತ್ರಪಿಂಡದ ಕಲ್ಲು ಬರುವುದಿಲ್ಲವೇ ಎನ್ನಬೇಡಿ. ಮೂತ್ರಪಿಂಡದ ಕಲ್ಲುಗಳು ಅಷ್ಟು ಸುಲಭವಾಗಿ ಜಗ್ಗುವಂತವಲ್ಲ. ಇವನ್ನು ಶಕ್ತಿಯುತವಾದ ಶಬ್ದ ತರಂಗಗಳಿಂದಲೋ ಇನ್ಯಾವುದರಿಂದಲೋ ಕುಟ್ಟಿ ಪುಡಿ ಮಾಡಿ ಚೆನ್ನಾಗಿ ನೀರು ಕಡಿಸಿ ದೇಹದಿಂದ ಹೊರಗೆ ಹೋಗುವಂತೆ ಮಾಡಲು ವೈದ್ಯರು ಸದಾ ಪ್ರಯತ್ನಿಸುತ್ತಾರೆ. ಮಿಚೆಲ್ ಮತ್ತು ವಾರ್ಡಿಂಗರ್ ಅವರ ಕ್ಲಿನಿಕ್ಗೆ ಚಿಕಿತ್ಸೆಗೆಂದು ಬಂದ ಕೆಲವು ರೋಗಿಗಳು ರೋಲರ್ ಕೋಸ್ಟರ್ನಲ್ಲಿ ಪಯಣಿಸಿದ ನಂತರ ಮೂತ್ರಪಿಂಡದ ಕಲ್ಲುಗಳು ಮೂತ್ರದಲ್ಲಿ ಕಳೆದು ಹೋದುವು ಎಂದು ದೂರಿದ್ದರಂತೆ. ಇದು ನಿಜವೇ ಎಂದು ತಿಳಿಯಲು ಇವರು ಮೂತ್ರಪಿಂಡವನ್ನೇ ಹೋಲುವ ಸಾಧನವೊಂದನ್ನು ಸೃಷ್ಟಿಸಿ ಅದರೊಳಗೆ ಕೆಲವು ಕಲ್ಲುಗಳನ್ನಿಟ್ಟು ಅದರೊಟ್ಟಿಗೆ ರೋಲರ್ ಕೋಸ್ಟರ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. ಇವರಿಬ್ಬರು ಈ ಸಾಧನವನ್ನು ತಮ್ಮ ಮಧ್ಯೆ ಕುಳ್ಳಿರಿಸಿ ರೋಲರ್ ಕೋಸ್ಟರ್ ಹತ್ತಿದ್ದಾರೆ. ಹೀಗೆ 3 ಮೂತ್ರಪಿಂಡದ ಕಲ್ಲುಗಳನ್ನು 20 ಬಾರಿ ರೋಲರ್ ಕೋಸ್ಟರ್ನಲ್ಲಿ ಕೂರಿಸಿ ಆಡಿಸಿದ್ದಾರೆ. ಪ್ರತಿ ಬಾರಿ ಹೋಗಿ ಬಂದ ಮೇಲೂ ಸಾಧನವನ್ನು ಸ್ಕ್ಯಾನ್ ಮಾಡಿ ಒಳಗಿರುವ ಕಲ್ಲಿಗೆ ಏನಾಗಿರಬಹುದು ಎಂದು ಪರೀಕ್ಷಿಸಿದ್ದಾರೆ. 7-8 ಬಾರಿ ಹೀಗೆ ಪಯಣಿಸಿದಾಗ ಸಾಮಾನ್ಯವಾಗಿ ಮೂತ್ರಪಿಂಡದ ಆದಿಭಾಗದಲ್ಲಿ ಇದ್ದಂತಹ ಸೂಕ್ಷ್ಮ ಕಲ್ಲುಗಳು ಅಂತಿಮ ಭಾಗಕ್ಕೆ ಜರುಗಿದುವಂತೆ. ಅಂತಿಮ ಜಾಗದಲ್ಲಿದ್ದುವು ಅಷ್ಟೇನೂ ಅಲ್ಲಾಡಿರಲಿಲ್ಲ ಎನ್ನುತ್ತಾರೆ ಇವರು. ಅಂತೂ ಇನ್ನು ವಂಡರ್ಲಾ ಸಮೀಪ ಇರುವ ರೋಗಿಗಳಿಗೆ ವೈದ್ಯರು ಔಷಧ ಸ್ಕ್ಯಾನಿಂಗ್ ಸೂಚಿಸುವುದರ ಜೊತೆಗೆ ವಂಡರ್ಲಾಗೆ ಭೇಟಿ ನೀಡಿ ಎಂದು ಹೇಳಬಹುದು. ಏನಂತೀರಿ? ಇದು ಈ ಶೋಧಕ್ಕಾಗಿ ಇವರಿಬ್ಬರಿಗೂ ವೈದ್ಯಕೀಯದಲ್ಲಿ ಇಗ್ನೋಬಲ್ ಪ್ರಶಸ್ತಿ ಸಿಕ್ಕಿದೆ. ಡೇವ್ ವಾರ್ಟಿಂಜರ್ ಪ್ರಶಸ್ತಿಯನ್ನು ಸ್ವತಃ ಹೋಗಿ ಸ್ವೀಕರಿಸಿದ್ದಾರಂತೆ. ತುಂತುರು ಸುದ್ದಿಗಳು. ಇರುವೆ ಅಥವಾ ಕೆಂಜಿಗ ಕಚ್ಚಿದರೆ ಏನಾಗುತ್ತದೆ ಗೊತ್ತಲ್ಲ ನಿಮಗೆ? ಅದರ ವಿಷದಿಂದ ಊತ ಉಂಟಾಗುತ್ತದೆ, ಉರಿತ ಉಂಟಾಗುತ್ತದೆ. ಇರುವೆಗಳಲ್ಲಿ ನೂರಾರು ಜಾತಿಗಳು ಇರುವ ಹಾಗೆಯೇ ಇರುವೆಯ ವಿಷದಲ್ಲೂ ವೈವಿಧ್ಯವಿದೆ. ಇಷ್ಟೆಲ್ಲ ವೈವಿಧ್ಯದ ವಿಷಗಳು ಬಹುಶಃ ಒಂದೇ ಒಂದು ಪ್ರೋಟೀನು ಕ್ರಮೇಣ ವ್ಯತ್ಯಾಸವಾಗಿ ಹಲವಾಗಿ ಆಗಿರುವುದರಿಂದ ಉಂಟಾಗಿದೆಯಂತೆ. ಈ ಬಗ್ಗೆ ಹೆಚ್ಚಿನ ವಿವರಗಳನ್ನು ಮುಂದಿನ ಜಾಣಸುದ್ದಿಯಲ್ಲಿ ಕೇಳೋಣ. ಕುಡಿಯಲು ಯೋಗ್ಯವೆನಿಸಿದ್ದಕ್ಕಿಂತಲೂ 13 ಪಟ್ಟು ಹೆಚ್ಚು ಸೀಸ ಬೆರೆತಿದ್ದ ನೀರನ್ನು ಕೂಡ ಸೋಸಿ ಕುಡಿಯಲು ಯೋಗ್ಯವನ್ನಾಗಿ ಮಾಡುವ ಹೊಸ ತಂತ್ರಜ್ಞಾನವನ್ನು ಆಸ್ಟ್ರೇಲಿಯಾದ ವಿಜ್ಞಾನಿಗಳು ರೂಪಿಸಿದ್ದಾರಂತೆ. ಲಿಕ್ವಿಡ್ ಮೆಟಲ್ ಅಥವಾ ದ್ರವ ಲೋಹಗಳು ಎನ್ನುವ ಹೊಸ ಸ್ವರೂಪದಲ್ಲಿ ವಸ್ತುಗಳನ್ನು ರೂಪಿಸುವ ವಿಧಾನದ ಮೂಲಕ ಈಗ ಸಾಧ್ಯವಾಗಿರುವುದಕ್ಕಿಂತಲೂ 100 ಪಟ್ಟು ಶೀಘ್ರವಾಗಿ ಕಡಿಮೆ ಖರ್ಚಿನಲ್ಲಿ ಕಲುಷಿತ ನೀರನ್ನು ಶುಚಿಗೊಳಿಸಬಹುದಂತೆ. ಮೀನು ಹಿಡಿಯುವ ಸೂರ್ಯನ ಕುದುರೆಯ ಬಗ್ಗೆ ಕೇಳಿದ್ದೀರಾ? ಇದುವರೆಗೂ ಈ ಕೀಟ ಕೇವಲ ಹುಳು ಹುಪ್ಪಟೆಗಳನ್ನಷ್ಟೇ ಬೇಟೆಯಾಡುತ್ತವೆ ಎಂದು ಕೇಳಿದ್ದೆವು. ಬಂಧಿಸಿಟ್ಟಾಗ ಕೈಗೆ ಸಿಕ್ಕದನ್ನು ತಿನ್ನುತ್ತದೆಂದು ತಿಳಿಯಲಾಗಿತ್ತು. ಆದರೆ ಇದೀಗ ಕರ್ನಾಟಕದ ಅದು ನಮ್ಮ ಬೆಂಗಳೂರಿನ ರಾಜೇಶ್ ಪುಟ್ಟಸ್ವಾಮಯ್ಯ ಮೀನನ್ನು ಬೇಟೆಯಾಡಿ ತಿನ್ನುತ್ತಿರುವ ಸೂರ್ಯನ ಕುದುರೆಯ ಬಗ್ಗೆ ವರದಿ ಮಾಡಿದ್ದಾರೆ. ಅಜ್ಜನ ಪುಟಗಳು, ಬೀಗಲ್ ಸಾಹಸಯಾನ, ಸಂಚಿಕೆ 3. ಬೀಗಲ್ ಸಾಹಸಯಾನದ ಬಗ್ಗೆ ಒಂದು ಸ್ವಾರಸ್ಯಕರ ಸಂಗತಿಯನ್ನು ಪ್ರೊಫೆಸರ್ ಎಸ್ಎನ್ ಹೆಗಡೆ ಮೊನ್ನೆ ಕಳಿಸಿದ್ದಾರೆ. ಡಾರ್ವಿನ್ನ ಬೀಗಲ್ ಯಾನ 1831 ಡಿಸೆಂಬರ್ 27ಕ್ಕೆ ಆರಂಭವಾಗಿ 1836 ಅಕ್ಟೋಬರ್ 2ರಂದು ಕೊನೆಗೊಂಡಿತಷ್ಟೇ. 5 ವರ್ಷಗಳ ಈ ಬೀಗಲ್ ಯಾನ ಆರಂಭಕ್ಕೆ ಮೊದಲು ನಡೆದ ಒಂದು ಸ್ವಾರಸ್ಯ. ಪ್ರೊಫೆಸರ್ ಹೆನ್ಸ್ಲೋ, ಈತ ಒಬ್ಬ ಸುಪ್ರಸಿದ್ಧ ಪ್ರಾಣಿ ವಿಜ್ಞಾನಿ, ಚಾರ್ಲ್ಸ್ ಡಾರ್ವಿನ್ನರಿಗೆ ಬೀಗಲ್ಲಿನಲ್ಲಿ ಯಾನ ಮಾಡಲು ಅವಕಾಶ ನೀಡುವಂತೆ ಮನವಿ ಮಾಡುತ್ತಾರೆ. ಆದರೆ ಬೀಗಲ್ಲಿನ ಕ್ಯಾಪ್ಟನ್ ಫಿಜ್ರಾಯ್ ಮೊದಲು ಇದಕ್ಕೆ ಒಪ್ಪುವುದಿಲ್ಲ. ಕಾರಣ, ಅವನಿಗೆ ಕಿಡ್ಡ ಮೂಗಿನವರನ್ನು ಕಂಡರೆ ಆಗುವುದಿಲ್ಲ, ತಿರಸ್ಕಾರ. ಡಾರ್ವಿನ್ನದ್ದು ಕಿಡ್ಡ ಮೂಗಿತ್ತಂತೆ. ಹೀಗಾಗಿ ಫಿಜ್ರಾಯ್ ಪ್ರಯಾಣಕ್ಕೆ ಅವಕಾಶ ನೀಡಲಾಗದು ಎನ್ನುತ್ತಾರೆ. ಡಾರ್ವಿನ್ ಅಷ್ಟಕ್ಕೆ ಬಿಡುವುದಿಲ್ಲ, ಮತ್ತೆ ಹೆನ್ಸ್ಲೋರ ಮೂಲಕ ಆ ಕಾಲದಲ್ಲಿ ಇಂಗ್ಲೆಂಡಿನ ಮತ್ತೊಬ್ಬ ಪ್ರಭಾವಿ ವಿಜ್ಞಾನಿಯಾಗಿದ್ದ ಸೆಜ್ವಿಕ್ ಎಂಬವರ ನೆರವು ಪಡೆಯುತ್ತಾರೆ. ಅದರ ಫಲವಾಗಿ ಬೀಗಲಿಯಾನಕ್ಕೆ ಆಯ್ಕೆಯಾಗುತ್ತಾರೆ. ಆದರೂ ಯಾನದ ಉದ್ದಕ್ಕೂ ಫಿಟ್ಜ್ರಾಯ್ ಡಾರ್ವಿನ್ರನ್ನು ಗಿಡ್ಡಮೂಗಿನ ಹುಡುಗ ಎಂದೇ ಚುಡಾಯಿಸುತ್ತಿದ್ದರಂತೆ. ಇದೇ ಗಿಡ್ಡಮೂಗಿನ ಹುಡುಗ ಪ್ರಪಂಚವನ್ನೇ ಬೆರಗುಗೊಳಿಸಿದಂತಹ ವಿಕಾಸವಾದವನ್ನು ಪ್ರತಿಪಾದಿಸಿದಾಗ ಫಿಟ್ಜ್ರಾಯ್ ತಾವು ಆಗ ನಡೆದುಕೊಂಡ ಬಗೆಗೆ ತಾವೇ ವಿಷಾದಿಸಿದರಂತೆ.
HMS ಬೀಗಲ್ ಸಾಹಸಯಾನ ಮುಂದುವರೆದುದು. ಆ ಬೆಳಗ್ಗೆ ನೋಟ ಬಲು ನಿಚ್ಚಳವಾಗಿತ್ತು. ದೂರದಲ್ಲಿದ್ದ ಪರ್ವತಗಳ ಅಂಚುಗಳೆಲ್ಲವೂ ಅಚ್ಚ ನೀಲಿ ಬಣ್ಣದ ಮೋಡಗಳ ದಡದಲ್ಲಿ ಬರೆದ ರೇಖೆಗಳಂತೆ ಸುಸ್ಪಷ್ಟವಾಗಿ ಕಾಣುತ್ತಿದ್ದವು. ಇಂಗ್ಲೆಂಡ್ ಹಾಗೂ ಇನ್ನಿತರ ಕಡೆಗಳಲ್ಲಿನ ಅನುಭವಗಳ ಆಧಾರದ ಮೇಲೆ ಗಾಳಿ ತೇವಾಂಶದಿಂದ ಆರ್ದ್ರವಾಗಿರಬೇಕು ಎಂದು ತರ್ಕಿಸಿದೆ. ಆದರೆ ವಾಸ್ತವ ಬೇರೆಯದೇ ಆಗಿತ್ತು. ವಾತಾವರಣದ ಉಷ್ಣತೆ ಹಾಗೂ ನೀರು ಹನಿಗಟ್ಟುವ ಉಷ್ಣತೆಯ ನಡುವೆ 29.6 ಡಿಗ್ರಿಗಳ ವ್ಯತ್ಯಾಸವಿದೆ ಎಂದು ಆರ್ದ್ರತಾ ಮಾಪಕ ಸೂಚಿಸಿತು. ಇದು ಹೆಚ್ಚು ಕಡಿಮೆ ಅದಕ್ಕೂ ಮುಂಚಿನ ದಿನಗಳಲ್ಲಿ ನಾನು ಕಂಡಿದ್ದ ವ್ಯತ್ಯಾಸದ 2x ಇತ್ತು. ವಾತಾವರಣದ ಈ ಶುಷ್ಕತೆಯ ಜೊತೆಗೆ ಎಡೆಬಿಡದೆ ಮಿಂಚು ಕೂಡ ಕೋರೈಸುತ್ತಿತ್ತು. ಇಂತಹ ಹವಾಗುಣವಿರುವ ಸಂದರ್ಭಗಳಲ್ಲಿ ಎಲ್ಲವೂ ನಿಚ್ಚಳವಾಗಿರುವುದು ತುಸು ಅಪರೂಪ ಅಲ್ಲವೇ? ಸಾಮಾನ್ಯವಾಗಿ ಇಲ್ಲಿನ ವಾತಾವರಣ ಮಬ್ಬು ಮಸುಕಾಗಿಯೇ ಇರುತ್ತದೆ. ಅತಿ ಸಣ್ಣ ಧೂಳು ತುಂಬಿಕೊಂಡು ಹೀಗಾಗುತ್ತಿತ್ತು. ಇದು ಖಗೋಳ ವೀಕ್ಷಣೆಯ ಸಾಧನಗಳನ್ನೂ ಹಾಳುಗೆಡವಿತ್ತು. ಪ್ರಾಯ ಬಂದರಿನಲ್ಲಿ ಲಂಗರು ಹಾಕುವ ಮುನ್ನಾದಿನ ಬೆಳಗ್ಗೆ ನಾನು ಒಂದಿಷ್ಟು ನಯವಾದ ಕಂದು ಬಣ್ಣದ ಧೂಳನ್ನು ಸಂಗ್ರಹಿಸಿದ್ದೆ. ಕೂವೆಗೆ ಕಟ್ಟಿದ್ದ ಹಾಯಿ ಬಟ್ಟೆಯ ಮೂಲಕ ಗಾಳಿ ಇದನ್ನು ಸೋಸಿದ ಹಾಗೆ ತೋರುತ್ತಿತ್ತು. ಈ ದ್ವೀಪಗಳ ಉತ್ತರಕ್ಕೆ ಸುಮಾರು 400 ಮೈಲಿಗಳ ದೂರದಲ್ಲಿ ಹಡಗಿನ ಮೇಲೆ ಬಿದ್ದ ಧೂಳಿನ 4 ಪೊಟ್ಟಣಗಳನ್ನು ಮಿಸ್ಟರ್ ಲಯಲ್ ನನಗೆ ಕೊಟ್ಟಿದ್ದರು. ಪ್ರೊಫೆಸರ್ ಎಹ್ರನ್ ಬರ್ಗರಿಗೆ ಇದನ್ನು ಕಳಿಸಿದಾಗ ಆತ ಈ ಧೂಳಿನಲ್ಲಿ ಹೆಚ್ಚಿನಂಶ ಸಿಲಿಕಾ ಭರಿತ ಹುರುಪೆಗಳು ಹಾಗೂ ಸಿಲಿಕಾ ಭರಿತ ಗಟ್ಟಿಯಾದ ಸಸ್ಯಗಳ ಅಂಗಾಂಶವಿವೆ ಎಂದು ಗುರುತಿಸಿದರು. ಈ 5 ಪುಟ್ಟ ಪೊಟ್ಟಣಗಳಲ್ಲಿ ಆತ ಏನಿಲ್ಲವೆಂದರೂ 67 ವಿಭಿನ್ನ ಜೀವಿ ರೂಪಗಳನ್ನು ಗುರುತಿಸಿದ್ದರು. ಇವುಗಳಲ್ಲಿ 2 ಸಮುದ್ರ ಜೀವಿಗಳು, ಉಳಿದೆಲ್ಲವೂ ಸಿಹಿ ನೀರಿನ ವಾಸಿಗಳು. ಅಟ್ಲಾಂಟಿಕ್ ಸಾಗರದ ಮಧ್ಯೆ ತೀರದಿಂದ ಎಲ್ಲೋ ದೂರದಲ್ಲಿದ್ದಾಗಲೂ ಕನಿಷ್ಠ ಎಂದರೆ 15 ಜೀವಿಯಂಶಗಳಿರುವ ಧೂಳು ಬಂದು ಬೀಳುವುದನ್ನು ನಾನು ಕಂಡಿದ್ದೇನೆ. ಈ ಧೂಳು ಬಿದ್ದಾಗಲೆಲ್ಲ ಬೀಸುವ ಗಾಳಿಯ ದಿಕ್ಕು ಹಾಗೂ ವಾಯುಮಂಡಲದಲ್ಲಿ ಅತಿ ಎತ್ತರಕ್ಕೆ ಧೂಳನ್ನು ಕೊಂಡೊಯ್ಯುವ ಹರ್ಮಟನ್ ಬೀಸುವ ಕಾಲದಲ್ಲಿಯೇ ಈ ಧೂಳು ಬಂದು ಬೀಳುವುದನ್ನು ಗಮನಿಸಿದರೆ ಇದು ಆಫ್ರಿಕಾದಿಂದಲೇ ಬರುತ್ತದೆ ಎಂದು ನಾವು ತಿಳಿಯಬಹುದು. ಹರ್ಮಟನ್ ನಮ್ಮ ಮುಂಗಾರಿನಂತೆಯೇ ಆಫ್ರಿಕಾದ ಸಹಾರದಲ್ಲಿ ನಿಯತವಾದ ಋತುಗಳಲ್ಲಿ ಬೀಸುವ ಒಂದು ಮಾರುತ. ಆದರೆ ಆಫ್ರಿಕಾಗಷ್ಟೇ ಸೀಮಿತವಾದ ಹಲವು ವಿಶಿಷ್ಟ ಜೀವಿಯಂಶಗಳ ಅರಿವು ಇರುವ ಪ್ರೊಫೆಸರರಿಗೆ ಈ ಧೂಳಿನಲ್ಲಿ ಅವು ಯಾವುವು ಸಿಗಲಿಲ್ಲ ಎನ್ನುವುದು ವಿಚಿತ್ರವಾದರೂ ಸತ್ಯ. ಆತನಿಗೆ ಗೊತ್ತಿದ್ದ ಹಾಗೂ ದಕ್ಷಿಣ ಅಮೆರಿಕದಲ್ಲಿ ಜೀವಿಸುವ ಎರಡು ಜೀವಿಗಳ ಅಂಶಗಳು ಮಾತ್ರವೇ ಅವರಿಗೆ ಕಂಡಿವೆ. ಹಡಗಿನಲ್ಲಿರುವ ಎಲ್ಲವನ್ನು ಮುಸುಕುವಷ್ಟು ಭಾರಿ ಪ್ರಮಾಣದಲ್ಲಿ ಈ ಧೂಳು ಬೀಳುತ್ತದೆ. ಇದು ಕಣ್ಣುಗಳನ್ನು ಉರಿಸುವುದುಂಟು. ಕೆಲವೊಮ್ಮೆ ಇದು ಎಷ್ಟು ದಟ್ಟವಾಗಿರುತ್ತದೆಂದರೆ ಹಡಗುಗಳು ದಾರಿ ಕಾಣದೆ ತೀರಕ್ಕೆ ಬಂದು ಬಡಿದುದೂ ಉಂಟು. ಹಡಗುಗಳು ಆಫ್ರಿಕಾದಿಂದ ನೂರಾರಲ್ಲ ಸಾವಿರ ಮೈಲುಗಳಿಗಿಂತ ದೂರದಲ್ಲಿದ್ದಾಗಲೂ ಉತ್ತರ ದಕ್ಷಿಣವಾಗಿ ಸುಮಾರು 1600 ಮೈಲಿ ದೂರದಲ್ಲಿದ್ದಾಗಲೂ ಈ ಧೂಳು ಬಂದು ಬಿದ್ದುದುಂಟು. ತೀರದಿಂದ 300 ಮೈಲಿ ದೂರದಲ್ಲಿದ್ದಾಗ ಬಂದು ಬಿದ್ದ ಧೂಳನ್ನು ಹೆಕ್ಕಿದಾಗ ಅದರಲ್ಲಿ ಅಂಗುಲದ 1/1000ಕ್ಕಿಂತಲೂ ದೊಡ್ಡ ಗಾತ್ರದ ಕಲ್ಲುಗಳು ಅತಿ ನಯವಾದ ಧೂಳಿನಲ್ಲಿ ಬೆರೆತಿರುವುದನ್ನು ಕಂಡು ನಾನು ಬೆರಗಾಗಿದ್ದೂ ಉಂಟು. ಇಷ್ಟು ಹೇಳಿದ ಮೇಲೆ ಇದಕ್ಕಿಂತಲೂ ಸಣ್ಣಗಿನ ಹಾಗೂ ಹಗುರವಾಗಿರುವ ಸಸ್ಯಗಳ ಗುಪ್ತ ಬೀಜಗಳು ಧೂಳಿನಲ್ಲಿ ಇರುವುದು ಅಚ್ಚರಿಯ ವಿಷಯವಲ್ಲ ಅಲ್ಲವೇ? ಈ ದ್ವೀಪದ ಭೂಲಕ್ಷಣಗಳು ಅದರ ಪ್ರಾಕೃತಿಕ ಚರಿತ್ರೆಯ ಬಲು ಕೌತುಕಮಯವಾದ ಅಂಶವಾಗಿದೆ. ಬಂದರನ್ನು ಪ್ರವೇಶಿಸುತ್ತಿದ್ದಂತೆ ಎದುರಿಗೆ ಇರುವ ಕಡಿದಾದ ಬಂಡೆಯ ಮುಖದಲ್ಲಿ ತೀರದ ಉದ್ದಕ್ಕೂ ಹಲವು ಮೈಲಿಗಳ ದೂರದವರೆಗೆ ಬಿಳಿಯದೊಂದು ಗೆರೆಯನ್ನು ಕಾಣಬಹುದು. ಈ ಗೆರೆಯು ನೀರಿನ ಮೇಲೆ ಸುಮಾರು 45 ಅಡಿ ಎತ್ತರದಲ್ಲಿ ಅಡ್ಡವಾಗಿ ಸಾಗಿರುವುದು. ಬಳಿ ಸಾರಿ ಪರೀಕ್ಷಿಸಿದಾಗ ಈ ಬಿಳಿಯ ಪದರದಲ್ಲಿ ಹಲವಾರು ಕಪ್ಪೆ ಚಿಪ್ಪುಗಳು ಹುದುಗಿದ ಸುಣ್ಣದ ವಸ್ತು ಇರುವುದನ್ನು ಕಾಣಬಹುದು. ಈ ಚಿಪ್ಪುಗಳ ಜೀವಿಗಳಲ್ಲಿ ಬಹುತೇಕವನ್ನು ಈಗಲೂ ನೆರೆಯ ಸಮುದ್ರ ತೀರದಲ್ಲಿ ಹೆಕ್ಕಬಹುದಾಗಿದೆ. ಇದು ಹಳೆಯ ಜ್ವಾಲಾಮುಖಿಯ ದಿಕ್ಕಿಗೆ ಮುಖ ಮಾಡಿಕೊಂಡಿದೆ. ಮುಂದುವರೆಯುವುದು. ಪ್ರಸ್ತುತಿ ಶ್ರೀಮತಿ ಭಾರತಿ.
ಜಾಣ ಪ್ರಶ್ನೆ: ನೊಣಗಳಿಗೆ ಹೃದಯವಿದೆಯೇ? ಇದೋ ಹೀಗೊಂದು ಪ್ರಶ್ನೆಯನ್ನು ನಮ್ಮ ಬಳಗದ ಗೆಳೆಯರೊಬ್ಬರು ಮೊನ್ನೆ ಕಳಿಸಿದ್ದರು. ನೊಣಕ್ಕೆ ಹೃದಯ ಇದೆ, ಆದರೆ ಅದು ನಮ್ಮ ಹೃದಯದ ಹಾಗಲ್ಲ. ಏಕೆಂದರೆ ನೊಣ ಮತ್ತು ಇತರೆ ಕೀಟಗಳಲ್ಲಿ ರಕ್ತನಾಳಗಳು ಇಲ್ಲ. ಮನುಷ್ಯರು ಹಾಗೂ ಬೆನ್ನುಮೂಳೆ ಇರುವಂತಹ ಇತರೆ ಪ್ರಾಣಿಗಳಲ್ಲಿ ರಕ್ತ ನಾಳಗಳೊಳಗೆ ಹರಿಯುತ್ತದೆ, ಅಂಗಗಳ ಜೊತೆಗೆ ಬೆರೆಯುವುದಿಲ್ಲ. ಆದರೆ ಕೀಟಗಳಲ್ಲಿ ರಕ್ತ ದೇಹದ ಎಲ್ಲ ಕಡೆಯೂ ತುಂಬಿರುತ್ತದೆ. ಎಲ್ಲ ಅಂಗಗಳು ಕೂಡ ರಕ್ತದಲ್ಲೇ ಮುಳುಗಿರುತ್ತವೆ. ಈ ಎಲ್ಲ ರಕ್ತವನ್ನು ಒಂದಡಿಯಿಂದ ಮತ್ತೊಂದೆಡೆಗೆ ತಳ್ಳಲು ಒಂದು ಪ್ರಧಾನ ರಕ್ತನಾಳವಿದೆ. ಇದು ಕೀಟದ ಬೆನ್ನಿನ ಉದ್ದಕ್ಕೂ ಹಾಸಿರುತ್ತದೆ. ಈ ನಾಳವೇ ಅಲ್ಲಲ್ಲಿ ಪ್ರಮುಖವಾಗಿ ಮುಖದ ಮೀಸೆಯ ಬಳಿ ಅಥವಾ ರೆಕ್ಕೆಯ ಬಳಿ ಸ್ವಲ್ಪ ಉಬ್ಬಿಕೊಂಡಿರುತ್ತದೆ. ಈ ಉಬ್ಬಿನಲ್ಲಿ ರಂಧ್ರಗಳು ಇವೆ. ದೇಹದಲ್ಲಿ ತುಂಬಿರುವಂತಹ ರಕ್ತ ಈ ರಂಧ್ರದ ಮೂಲಕ ನಾಳದೊಳಗೆ ಬರುತ್ತದೆ. ಉಬ್ಬಿದ ಭಾಗಗಳು ಹಿಗ್ಗಿ ಕುಗ್ಗಿ ಈ ರಕ್ತವನ್ನು ಮೂತಿಯತ್ತ ತಳ್ಳುತ್ತದೆ. ಮನುಷ್ಯನಲ್ಲಿ ರಕ್ತ ತಲೆಯ ಕಡೆಗೆ ಒಂದು ನಾಳದ ಮೂಲಕವೂ ಕಾಲಿನ ಕಡೆಗೆ ಮತ್ತೊಂದರ ಮೂಲಕವೂ ಚಲಿಸುತ್ತದೆ. ಆದರೆ ಕೀಟಗಳಲ್ಲಿ ಹೀಗಲ್ಲ. ಅವು ದೇಹದಿಂದ ನಾಳದ ಒಳಗೆ ಹೋಗಿ ಅಲ್ಲಿಂದ ಕೇವಲ ಮೂತಿಯ ಕಡೆಗಷ್ಟೇ ಹರಿಯಬಲ್ಲುವು. ನಾಳದ ಉಬ್ಬನ್ನೇ ನಾವು ಹೃದಯ ಎನ್ನುವುದಾದರೆ ಎಷ್ಟು ರೆಕ್ಕೆಗಳು ಮೀಸೆಗಳು ಇವೆಯೋ ಅಷ್ಟು ಮತ್ತು ಒಂದು ಹೃದಯ ನೊಣಕ್ಕೆ ಇದೆ ಎನ್ನಬಹುದು. ಈ ವಿನ್ಯಾಸವೇ ಮುಂದೆ ನಮ್ಮಲ್ಲಿರುವ ರಕ್ತನಾಳಗಳು ಹಾಗೂ ಹೃದಯಗಳ ಸ್ವರೂಪದಲ್ಲಿ ವಿಕಾಸ ಆಗಿರಬೇಕು ಎನ್ನುತ್ತಾರೆ ಪ್ರಾಣಿ ವಿಜ್ಞಾನಿಗಳು. ಹಾ, ನೊಣಕ್ಕೆ ಕರುಣಾ ಹೃದಯ, ಕ್ರೂರ ಹೃದಯ ಎನ್ನುವ ಭಾವನಾತ್ಮಕ ಹೃದಯಗಳು ಇವೆಯೋ ಇಲ್ಲವೋ ಗೊತ್ತಿಲ್ಲ. ಜಾಣ ನುಡಿ, ಸೆಪ್ಟೆಂಬರ್ 23, 1863. ಪ್ಲೇಗ್ ಉಂಟು ಮಾಡುವ ಬ್ಯಾಕ್ಟೀರಿಯಾವನ್ನು ಪ್ರಪ್ರಥಮ ಬಾರಿಗೆ ಗುರುತಿಸಿ ಲಸಿಕೆಯನ್ನು ರೂಪಿಸಿದ ಸ್ವಿಸ್ ಫ್ರೆಂಚ್ ವಿಜ್ಞಾನಿ ಅಲೆಕ್ಸಾಂಡ್ರೆ ಯರ್ಸಿನ್ ಜನಿಸಿದ ದಿನ. ಲೂಯಿ ಪಾಶ್ಚರ್ ಮಾನವರಲ್ಲಿ ಹಲವು ರೋಗಗಳು ಸೂಕ್ಷ್ಮಜೀವಿಯಿಂದ ಅಥವಾ ಅವುಗಳ ಸೋಂಕಿನಿಂದ ಆಗುತ್ತವೆ ಎಂದು ತಿಳಿಸಿದಾಗಿನಿಂದಲೂ ಪ್ರತಿ ರೋಗಕ್ಕೂ ಇಂತಹುದೇ ಕಾರಣವಿರಬೇಕು ಎಂಬ ಬಗ್ಗೆ ವೈದ್ಯರುಗಳು ಹುಡುಕಾಟ ಆರಂಭಿಸಿದ್ದರು. 19ನೇ ಶತಮಾನದಲ್ಲಿ ಸಿಡುಬಿನಂತೆಯೇ ಪ್ಲೇಗು ಹಾಗೂ ಕ್ಷಯ ಬಲು ಮಾರಕ ಮಾರಿಗಳಾಗಿದ್ದವು. ಬ್ಯಾಕ್ಟೀರಿಯಾ ಒಂದು ಪ್ಲೇಗನ್ನು ಉಂಟು ಮಾಡುತ್ತದೆಂದು ಮೊದಲು ನಿರೂಪಿಸಿದವರೇ ಈ ಅಲೆಕ್ಸಾಂಡರ್ ಎರ್ಸೆನ್. ಈತನನ್ನು ಆಗ ಫ್ರೆಂಚ್ ಸರ್ಕಾರವು ಪ್ಲೇಗ್ ಅಧ್ಯಯನಕ್ಕೆಂದು ಹಾಂಗ್ಕಾಂಗಿಗೆ ಕಳಿಸಿತ್ತು. ಅಲ್ಲಿ ಹೋದ ಎರ್ಸಿನ್ 1894ನೇ ಇಸವಿಯಲ್ಲಿ ಪ್ಲೇಗ್ ರೋಗಿಯೊಬ್ಬರ ಹುಣ್ಣಿನಿಂದ ಕೀವನ್ನು ಸಂಗ್ರಹಿಸಿ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಇರುವುದನ್ನು ಕಂಡರು. ಈ ಬ್ಯಾಕ್ಟೀರಿಯಾವನ್ನು ಪ್ರತ್ಯೇಕಿಸಿ ಬೆಳೆಸಿ ಚಟುವಟಿಕೆಯನ್ನು ಕ್ಷೀಣಗೊಳಿಸಿ ಪ್ಲೇಗ್ ರೋಗಕ್ಕೆ ಔಷಧವನ್ನಾಗಿಸಬಹುದು ಎಂದು ನಿರೂಪಿಸಿದರು. ಅದೇ ಸಮಯಕ್ಕೆ ಹಾಂಗ್ಕಾಂಗಿನಲ್ಲೇ ಇದ್ದ ಜಪಾನಿಯ ವೈದ್ಯ ಶುಭುಸಾಬುರೋ ಕಿಟಸಾಟೋ ಕೂಡ ಈ ರೋಗಾಣುವನ್ನು ಪತ್ತೆ ಮಾಡಿದರು. ಲಸಿಕೆಯನ್ನು ತಯಾರಿಸಿದ ಎರ್ಸಿನ್ನರ ಹೆಸರೇ ಮುಂದಾಗಿದೆ. ಇಂದಿಗೂ ಅವರ ಹೆಸರು ಪ್ಲೇಗ್ ಬ್ಯಾಕ್ಟೀರಿಯಾದ ಹೆಸರಿನಲ್ಲಿ ಅಜರಾಮರವಾಗಿ ಉಳಿದಿದೆ. ಈ ಬ್ಯಾಕ್ಟೀರಿಯಾವನ್ನು ಎರ್ಸೀನಿಯಾ ಪೆಸ್ಟಿಸ್ ಎಂದೇ ಕರೆಯಲಾಗುತ್ತದೆ. ಪೆಸ್ಟಿಸ್ ಎನ್ನುವುದು ಅದೊಂದು ಪೀಡೆ ಎನ್ನುವುದನ್ನು ಸೂಚಿಸುತ್ತದೆ. ಇದು ಈ ವಾರದ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಪ್ರಸ್ತುತಿ ಕೊಳ್ಳೇಗಾಲ ಶರ್ಮ ಮತ್ತು ಶ್ರೀಮತಿ ಭಾರತಿ. ಜಾಣಸುದ್ದಿ ಕುರಿತ ಸಲಹೆ ಸಂದೇಹಗಳಿಗೆ ಹಾಗೂ ಜಾಣ ಪ್ರಶ್ನೆಗೆ ಉತ್ತರವಿದ್ದರೆ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.